ನಮ್ಮ ಆತ್ಮಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸುವಂತದ್ದು.
ಟುಡೇ ವಿ ಆರ್ ಗೋನ್ ಟು ಲುಕ್ ಅಟ್ ಹೌ ಗಾಡ್ ಆನ್ಸರ್ಸ್ ಅವರ್ ಸ್ಪಿರಿಚುವಲ್ ನೀಡ್ಸ್ ಇಫ್ ವಿ ಆಸ್ಕ್ ಹಿಮ್ ಇನ್ ಪ್ರೇಯರ್, ಹೌ ಹಿ ಕ್ಯಾನ್ ಡೆಲಿವರ್ ಯು ಫ್ರಮ್ ಎವ್ರಿ ಈವಿಲ್ ಇನ್ಫ್ಲುಯೆನ್ಸ್ ಅಂಡ್ ಎವ್ರಿ ಟೈಪ್ ಆಫ್ ಈವಿಲ್ ಇನ್ ಯುವರ್ ಲೈಫ್.
ಇವತ್ತು ನಾವು ನಮ್ಮ ಪ್ರಾರ್ಥನೆಯಲ್ಲಿ ಆತನಲ್ಲಿ ಕೇಳಿಕೊಂಡಾಗ ನಮ್ಮ ಆತ್ಮಿಕ ಅಗತ್ಯತೆಗಳಿಗೆ ಹೇಗೆ ಉತ್ತರವನ್ನ ದಯಪಾಲಿಸುತ್ತಾನೆ ಎಂಬುದನ್ನ ನೋಡಿಕೊಳ್ಳೋಣ. ಅದರ ಜೊತೆಗೆ ಎಲ್ಲಾ ಕೇಡಿನಿಂದ ಮತ್ತು ಕೇಡಿನಿಂದಾಗುವಂತ ಪ್ರಭಾವಗಳಿಂದ ಯೇಸು ನಮ್ಮನ್ನ ಹೇಗೆ ತಪ್ಪಿಸಿ ಕಾಪಾಡುತ್ತಾನೆ ಎಂಬುದನ್ನು ಸಹ ನೋಡಿಕೊಳ್ಳೋಣ.
ಇನ್ ದ ಪ್ರೇಯರ್ ದಟ್ ಜೀಸಸ್ ಟಾಟ್ ಹಿಸ್ ಡಿಸಿಪಲ್ಸ್ ಟು ಪ್ರೇ ಇನ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 9 ಟು 13 ವಿ ಸೀ ಫಸ್ಟ್ ಆಫ್ ಆಲ್ ದಟ್ ಜೀಸಸ್ ಟಾಟ್ ಹಿಸ್ ಡಿಸಿಪಲ್ಸ್ ಟು ಪ್ರೇ ಪುಟ್ಟಿಂಗ್ ಗಾಡ್ಸ್ ಫಸ್ಟ್, ಗಾಡ್ಸ್ ನೇಮ್, ಗಾಡ್ಸ್ ಕಿಂಗ್ಡಮ್, ಗಾಡ್ಸ್ ವಿಲ್.
ಮತ್ತಾಯ 6ನೇ ಅಧ್ಯಾಯ 9 13ನೇ ವಚನದಲ್ಲಿ ಯೇಸು ತನ್ನ ಶಿಷ್ಯಂದಿರಿಗೆ ಹೇಗೆ ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದನ್ನ ಕಲಿಸಿಕೊಟ್ಟರು. ಅಂದರೆ ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನ ಮತ್ತು ನಮ್ಮ ಜೀವಿತದಲ್ಲಿ ದೇವರನ್ನ ಮೊದಲು ಇಡಬೇಕು. ಅಂದರೆ ದೇವರ ಚಿತ್ತ, ದೇವರ ನಾಮ, ದೇವರ ರಾಜ್ಯವನ್ನ ಮೊದಲು ಇಡಬೇಕು ಎಂಬುದನ್ನ ಕಲಿಸಿಕೊಟ್ರು.
ಅಂಡ್ ದೆನ್ ಆಫ್ಟರ್ ದಟ್ ಹಿ ಟಾಕ್ಡ್ ದೆಮ್ ಟು ಪ್ರೇ ಕನ್ಸರ್ನಿಂಗ್ ದೇರ್ ಓನ್ ನೀಡ್ಸ್. ಫಸ್ಟ್ ಆಫ್ ಆಲ್ ದೇರ್ ಫಿಸಿಕಲ್ ಮೆಟೀರಿಯಲ್ ನೀಡ್ಸ್. ದೇರ್ ಇಸ್ ನಥಿಂಗ್ ಅನ್ಸ್ಪಿರಿಚುವಲ್ ಅಬೌಟ್ ಪ್ರೇಯಿಂಗ್ ದಟ್, ಬಿಕಾಸ್ ಇಫ್ ಯು ಆರ್ ನಾಟ್ ಫಿಸಿಕಲಿ ಅಲೈವ್ ಹೌ ಕ್ಯಾನ್ ವಿ ಡೂ ಎನಿಥಿಂಗ್ ಎಲ್ಸ್.
ನಂತರ ಯೇಸು ತನ್ನ ಶಿಷ್ಯಂದ್ರಿಗೆ ತಿಳಿಸಿಕೊಟ್ಟಿದ್ದೇನಪ್ಪ ಅಂದ್ರೆ ನಿಮ್ಮ ದೈಹಿಕ ಮತ್ತು ಭೌತಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದಾಗಿ. ದೈಹಿಕ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡುವುದರ ಅರ್ಥ ಆತ್ಮಿಕತೆ ಅಲ್ಲ ಎಂಬುದಾಗಿ ಅಲ್ಲ. ನಾವು ದೈಹಿಕವಾಗಿ ಜೀವಂತವಾಗಿ ಇಲ್ಲ ಅಂದ್ರೆ ಬೇರೆ ಏನನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ.
ಸೊ ಟು ಬಿ ಫಿಸಿಕಲಿ ಅಲೈವ್ ಇಸ್ ಇಂಪಾರ್ಟೆಂಟ್ ಬಿಫೋರ್ ವಿ ಕ್ಯಾನ್ ಡೂ ಗಾಡ್ಸ್ ವಿಲ್.
ನಾವು ದೇವರ ಚಿತ್ತವನ್ನ ಮಾಡುವ ಮೊದಲು ದೈಹಿಕವಾಗಿ ಜೀವಂತವಾಗಿರಬೇಕು, ಅದು ತುಂಬಾ ಮುಖ್ಯ.
ಸೊ ಹಿ ಟಾಟ್ ಅಸ್ ಟು ಪ್ರೇ ಗಿವ್ ಅಸ್ ದಿಸ್ ಡೇ ಆವರ್ ಡೈಲಿ ಬ್ರೆಡ್.
ನಮಗೆ ಅನುದಿನದ ಆಹಾರವನ್ನ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ತಿಳಿಸಿಕೊಟ್ರು.
ಯು ನೋ ದಿ ನೆಸೆಸಿಟೀಸ್ ಆಫ್ ಲೈಫ್.
ಇದು ನಮ್ಮ ಜೀವಿತದ ಅವಶ್ಯಕತೆ ಎಂಬುದಾಗಿ ನೆನೆಸ್ತೀರಾ ನೀವು?
ಅಂಡ್ ದೆನ್ ವಿ ಕನ್ಸಿಡರ್ ದಟ್ ಇನ್ ಅವರ್ ಲಾಸ್ಟ್ ಸ್ಟಡಿ ವಿ ವಾಂಟ್ ಟು ಗೋ ಆನ್ ಟು ದಿ ಸೆಕೆಂಡ್ ರಿಕ್ವೆಸ್ಟ್ ಫಾರ್ ಅವರ್ ಸೆಲ್ವ್ಸ್ ಅಂಡ್ ದಟ್ ಇಸ್ ಫಾರ್ ಗಿವ್ ಅಸ್ ಅವರ್ ಸಿನ್ಸ್ ಅಂಡ್ ದೆನ್ ದಿ ಥರ್ಡ್ ರಿಕ್ವೆಸ್ಟ್ ಫಾರ್ ಅವರ್ ಸೆಲ್ವ್ಸ್ ಡೆಲಿವರ್ ಅಸ್ ಫ್ರಮ್ ಈವಿಲ್.
ನಂತರ ನಾವು ಪ್ರಾರ್ಥನೆಯಲ್ಲಿ ಎರಡನೇ ಕೋರಿಕೆಗೆ ಹೋಗ್ತವೆ, ಅದ್ಯಾವುದಪ್ಪ ಅಂದ್ರೆ ನಮ್ಮ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ. ನಂತರ ಕೇಡಿನಿಂದ ತಪ್ಪಿಸು ಎಂಬಂತ ಪ್ರಾರ್ಥನೆಯನ್ನ ಮಾಡ್ತೇವೆ, ಅದು ಮೂರನೇ ಕೋರಿಕೆಯಾಗಿದೆ.
ಸೀ, ವಿ ಬೇಸಿಕ್ಲಿ ಹ್ಯಾವ್ ಟೂ ಪ್ರಾಬ್ಲಮ್ಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಒನ್ ರಿಲೇಟ್ಸ್ ಟು ಅವರ್ ಪಾಸ್ಟ್ ಅಂಡ್ ದಿ ಅದರ್ ರಿಲೇಟ್ಸ್ ಟು ದಿ ಫ್ಯೂಚರ್.
ಮಾನವರಾದ ನಾವು ಎರಡು ಸಮಸ್ಯೆಗಳನ್ನ ಪ್ರಾಥಮಿಕವಾಗಿ ಎದುರಿಸ್ತಾ ಇರ್ತೀವಿ. ಒಂದು ನಮ್ಮ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಮತ್ತೊಂದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದಾಗಿದೆ.
ವಿ ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್, ಇನ್ ದ ಪಾಸ್ಟ್ ವೀವ್ ಡನ್ ಸೋ ಮೆನಿ ರಾಂಗ್ ಥಿಂಗ್ಸ್, ವಾಟ್ ವಿ ನೀಡ್ ಇಸ್ ಫಾರ್ಗಿವ್ನೆಸ್.
ಅದನ್ನ ನಾವು ಈ ರೀತಿಯಾಗಿ ಹೇಳೋಣ, ನಮ್ಮ ಹಿಂದಿನ ಕಾಲದಲ್ಲಿ ಅನೇಕ ತಪ್ಪಾದ ಸಂಗತಿಗಳನ್ನ ನಾವು ಮಾಡಿರುತ್ತೇವೆ, ಅದಕ್ಕೆ ಬೇಕಾಗಿರುವಂತದ್ದು ಕ್ಷಮಾಪಣೆಯಾಗಿದೆ.
ಇನ್ ದ ಫ್ಯೂಚರ್ ಬಿಕಾಸ್ ಆಫ್ ಅವರ್ ಕರಪ್ಟ್ ನೇಚರ್ ವಿ ಮೇ ಸ್ಟಿಲ್ ಡೂ ಲಾಟ್ ಆಫ್ ಈವಿಲ್ ಥಿಂಗ್ಸ್.
ಭವಿಷ್ಯತ್ ಕಾಲದಲ್ಲಿ ನಾವು ಭ್ರಷ್ಟ ಸ್ವಭಾವವನ್ನು ಹೊಂದಿರುವುದರಿಂದ ಅನೇಕ ಕೇಡನ್ನು ಮಾಡುವಂತ ಸಂಭವವಿರುತ್ತದೆ.
ಅಂಡ್ ಬಿಕಾಸ್ ಆಫ್ ದಟ್ ಡೇಂಜರ್ ವಿ ನೀಡ್ ಹೆಲ್ಪ್ ಫ್ರಮ್ ಗಾಡ್ ಟು ಬಿ ಏಬಲ್ ಟು ಓವರ್ಕಮ್ ದಿಸ್ ಈವಿಲ್ ಇನ್ ಅವರ್ ನೇಚರ್ ಸೋ ದಟ್ ವಿ ಡೋಂಟ್ ಡೂ ದ ಈವಿಲ್ ಇನ್ ಫ್ಯೂಚರ್.
ಈ ಅಪಾಯದ ಸಲುವಾಗಿ ನಮಗೆ ದೇವರಿಂದ ಸಹಾಯದ ಅವಶ್ಯಕತೆ ಇದೆ. ಆ ಸಹಾಯ ಏನಪ್ಪ ಅಂದ್ರೆ ನಾವು ಮುಂದೆ ಕೇಡನ್ನ ಮಾಡದಂತೆ ಆ ಕೆಟ್ಟ ಸ್ವಭಾವದಿಂದ ಹೊರಬರುವಂತೆ ನಮ್ಮನ್ನ ಶಕ್ತರನ್ನಾಗಿಸುವಂತದ್ದು.
ಸೊ ವಿ ಕ್ಯಾನ್ ಸೇ ದ ಫಸ್ಟ್ ರಿಕ್ವೆಸ್ಟ್ ಕನ್ಸರ್ನ್ಸ್ ದ ಪಾಸ್ಟ್ ಅಂಡ್ ಸೆಕೆಂಡ್ ರಿಕ್ವೆಸ್ಟ್ ಕನ್ಸರ್ನ್ಸ್ ದ ಫ್ಯೂಚರ್ ಅಂಡ್ ದೇರ್ ಇಸ್ ದಿ ಓನ್ಲಿ ಟೂ ಸೈಡ್ಸ್ ಇನ್ ಅವರ್ ಲೈಫ್, ದ ಪಾಸ್ಟ್ ಅಂಡ್ ದ ಫ್ಯೂಚರ್.
ಹಾಗಾಗಿ ಎರಡು ಕೋರಿಕೆಗಳು ಇಲ್ಲಿ ಬರ್ತವೆ. ಒಂದು ನಮ್ಮ ಹಿಂದಿನ ಕಾಲದ ವಿಷಯವಾಗಿ ಕೋರಿಕೆ, ಮತ್ತೊಂದು ಭವಿಷ್ಯತ್ ಕಾಲದ ಕೋರಿಕೆಯಾಗಿದೆ. ಇದು ನಮ್ಮ ಜೀವಿತದ ಎರಡು ಮುಖಗಳಂತೆ, ಒಂದು ಹಿಂದಿನ ಕಾಲದ್ದು ಮತ್ತೊಂದು ಭವಿಷ್ಯತ್ ಕಾಲದ್ದು.
ಸೊ ದ ಫಸ್ಟ್ ರಿಕ್ವೆಸ್ಟ್ ಹಿಯರ್ ಇಸ್ ಕನ್ಸರ್ನಿಂಗ್ ದ ಪಾಸ್ಟ್. ಲಾರ್ಡ್, ಐ ಹ್ಯಾವ್ ಕಮಿಟೆಡ್ ಸೋ ಮೆನಿ ಸಿನ್ಸ್, ಪ್ಲೀಸ್ ಫಾರ್ಗಿವ್ ಮೀ ಆಲ್ ಮೈ ಸಿನ್ಸ್.
ಒಂದನೇ ಕೋರಿಕೆ ನಮ್ಮ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅಂದರೆ ನಾವು ದೇವರಿಗೆ ಅರಿಕೆ ಮಾಡಬೇಕು, ದೇವರೇ ನನ್ನನ್ನು ಕ್ಷಮಿಸು, ನಾನು ಹಲವಾರು ತಪ್ಪುಗಳನ್ನ ಅಂದರೆ ಪಾಪಗಳನ್ನ ಮಾಡಿದ್ದೇನೆ ಎಂಬುದಾಗಿ.
ಯು ಡೋಂಟ್ ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ಯುವರ್ ಸಿನ್ಸ್. ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಫಾರ್ ಎನಿವನ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ದ ಮಿಲಿಯನ್ಸ್ ಆಫ್ ಸಿನ್ಸ್ ಹಿ ಕಮಿಟೆಡ್ ಇನ್ ಹಿಸ್ ಲೈಫ್.
ನೀವು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪಾಪಗಳ ಪಟ್ಟಿಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದು ಅಸಾಧ್ಯ. ಯಾರೇ ಕೂಡ ಪಟ್ಟಿಯನ್ನ ಮಾಡುವಂತದ್ದು ಆ ರೀತಿಯಾಗಿ.
We acknowledge it, we acknowledge we're sinners, we have done so many things to displease God, and we're asking him to forgive us as we have forgiven our debtors. You see, that's the only condition.
ಅಂದ್ರೆ ನಾವು ದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕು, ದೇವರೇ ನನ್ನ ಹಿಂದಿನ ಕಾಲದಲ್ಲಿ ನಾನು ನಿನ್ನ ಮೆಚ್ಚಿಸಿಲ್ಲ, ಹಲವಾರು ಪಾಪಗಳನ್ನ ಮಾಡಿದ್ದೇನೆ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ. ಯಾವ ರೀತಿಯಾಗಿ ಕ್ಷಮಿಸು ಅಂದ್ರೆ ನಾನು ನನ್ನ ಸಾಲಗಾರರನ್ನ ಕ್ಷಮಿಸಿದ ರೀತಿಯಲ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಬೇಕು.
When we come to the Lord and ask him to forgive us, it's important that we ourselves have forgiven other people who have done wrong to us.
ನಾವು ದೇವರ ಬಳಿಯಲ್ಲಿ ಬಂದು ನಮ್ಮನ್ನ ಕ್ಷಮಿಸು ಎಂಬುದಾಗಿ ಕೇಳುವ ಮೊದಲು ನಮಗೆ ನಾವು ನಮಗೆ ಹಾನಿ ಮಾಡಿದಂತವರನ್ನ ಅಂದರೆ ನೋವು ಮಾಡಿದಂತವರನ್ನ ಕ್ಷಮಿಸಿರಬೇಕು. ಅದು ತುಂಬಾ ಮುಖ್ಯ.
Isn't that righteous of God to require that from us?
ನಮ್ಮಿಂದ ದೇವರು ಈ ರೀತಿಯಾಗಿ ನಿರೀಕ್ಷೆ ಮಾಡುವಂತದ್ದು ದೇವರ ನೀತಿ ಅಲ್ವಾ ಅದು?
Jesus told a story once about a king who forgave a man a debt, a huge debt, let's say 1 crore worth of rupees.
ಯೇಸು ಒಂದು ಬಾರಿ ಒಂದು ಕಥೆಯನ್ನ ಹೇಳಿದ್ರು. ಅದ್ಯಾವ್ದಪ್ಪ ಅಂದ್ರೆ ಆ ರಾಜನು ಒಬ್ಬ ಮನುಷ್ಯನ ದೊಡ್ಡ ಸಾಲವನ್ನ ಕ್ಷಮಿಸಿರುತ್ತಾನೆ. ಅದನ್ನ 1 crore rupees ಎಂಬುದಾಗಿ ಹೇಳಬಹುದು ನಾವು. ಅದು ಅತಿ ದೊಡ್ಡ ಸಾಲ.
100 lakhs worth of rupees a man had a debt to a king and the king forgave.
ಆ ಮನುಷ್ಯನು ರಾಜನಿಗೆ 100 lakhs ಕೊಡಬೇಕಾಗಿರುತ್ತದೆ ಸಾಲದ ರೂಪವಾಗಿ. ಆದರೆ ರಾಜನು ಅದನ್ನ ಕ್ಷಮಿಸಿರುತ್ತಾನೆ, ಅಂದರೆ ಅವನನ್ನು ಕ್ಷಮಿಸಿರುತ್ತಾನೆ.
Now to be forgiven 1 crore, 100 lakh rupees is a fantastic experience.
ಆ ಮನುಷ್ಯನು ಈ ರೀತಿಯಾಗಿ 100 lakhs ಅಂದರೆ 1 crore rupees ಸಾಲವನ್ನ ರಾಜನು ವಾಪಸ್ ಅದನ್ನ ಕೇಳೋದಿಲ್ಲ, ಅದನ್ನ ಕ್ಷಮಿಸಿದ್ದಾನೆ ಎಂಬುದನ್ನ ತಿಳಿದಾಗ ಅದು ಒಂದು ಅದ್ಭುತ ಅನುಭವವಾಗಿದೆ.
A man will just jump for delight and shout for joy that he's been forgiven so much.
ಆ ಮನುಷ್ಯನು ಹೆಚ್ಚು ಹರ್ಷಗೊಳ್ಳುತ್ತಾನೆ, ಉಲ್ಲಾಸಿಸ್ತಾನೆ, ಕುಣಿತಾನೆ, ಯಾಕಂದ್ರೆ ಕ್ಷಮಿಸಲ್ಪಟ್ಟಿರುವಂತ ವಿಷಯವಾಗಿ.
And then Jesus said that man went out into the street jumping with joy and delight and he met a person who owed him 10 rupees.
ಆ ಮನುಷ್ಯನು ಈ ರೀತಿಯಾಗಿ ಹರ್ಷಗೊಂಡು ಸಂತೋಷದಿಂದ ಉಲ್ಲಾಸವಾಗಿ ಹೊರಗಡೆ ಹೋಗುವಾಗ ಅದೇ ಬೀದಿಯಲ್ಲಿ ತನಗೆ ಕೇವಲ 10 rupees ಕೊಡಬೇಕಾದಂತ ಮನುಷ್ಯನನ್ನ ಭೇಟಿಯಾಗ್ತಾನೆ.
And he caught him by the throat and said, you better pay up that 10 rupees you borrowed from me, otherwise I'll lock you up in jail. And he took him to court for the 10 rupees and thrust him into jail.
ಆಗ ಮನುಷ್ಯನು ಮತ್ತೊಬ್ಬ ಮನುಷ್ಯನ ಕುತ್ತಿಗೆನ ಹಿಡಿದುಬಿಟ್ಟು, ನೀನು ನನಗೆ 10 rupees ಕೊಡಬೇಕಾಗಿತ್ತಲ್ವಾ, ಇನ್ನು ನನಗೆ ಆ 10 rupees ವಾಪಸ್ ಕೊಟ್ಟಿಲ್ಲ ಎಂಬುದಾಗಿ ಆತನನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಜೈಲಿಗೆ ಹಾಕಿಸ್ತಾನೆ.
And you know what the king said, what the king did when he heard about it? He called that first servant back. He said, hey, come here.
ಇದರ ಬಗ್ಗೆ ರಾಜನಿಗೆ ವಿಷಯ ತಿಳಿದಾಗ ಆ ಸೇವಕನನ್ನ ಹಿಂತಿರುಗಿ ಬಾ ಎಂಬುದಾಗಿ ಕರೆ ಕಳಿಸ್ತಾರೆ.
Didn't I forgive you 100 lakhs of rupees, 10 million rupees, and you couldn't forgive another person 10 rupees? Why was that?
ಆ ರಾಜನು ಆಗ ಆ ಸೇವಕನಿಗೆ, ನಾನು ನಿನಗೆ 1 crore rupees ಮೌಲ್ಯದ ಹಣವನ್ನ ವಾಪಸ್ ಕೇಳಿಲ್ಲ, ಅದನ್ನ ಕ್ಷಮಿಸಿದ್ದೇನೆ, ನೀನು ಕೇವಲ 10 rupees ಕೊಡಬೇಕಾದಂತ ಮನುಷ್ಯನನ್ನ ಕ್ಷಮಿಸಲಿಲ್ವಾ, ಯಾಕದು ಎಂಬುದಾಗಿ ಕೇಳ್ತಾನೆ.
Well, now you have to learn a lesson too. If you don't forgive other people, I won't forgive you. You get back into prison now, get into prison along with that other fellow, and you pay up your 1 crore or 10 million, and he'll pay you his 10.
ಆಗ ರಾಜನು ಸೇವಕನಿಗೆ ಈ ರೀತಿಯಾಗಿ ಹೇಳ್ತಾನೆ, ಇಲ್ಲಿ ನೀನು ಒಂದು ಪಾಠವನ್ನ ಕಲಿಲೇಬೇಕು. ಅದೇನಪ್ಪ ಅಂದ್ರೆ, ನೀನು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ನಾನು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ನಿನ್ನನ್ನು ನಾನೀಗ ಸೆರೆಮನೆಗೆ ಅಂದರೆ ಕತ್ತಲೆ ಕೋಣೆಗೆ ಹಾಕ್ತೇನೆ. ನೀನು ನನಗೆ 1 crore rupees ವಾಪಸ್ ಮಾಡಿದ ನಂತರ ಆ ಮನುಷ್ಯನು ನಿನಗೆ 10 rupees ವಾಪಸ್ ಕೊಡುವನು ಎಂಬುದಾಗಿ ಹೇಳ್ತಾನೆ.
And Jesus said, my heavenly father will do exactly like that to you if you don't forgive others.
ಅದಕ್ಕಾಗಿ ಯೇಸು ಈ ರೀತಿಯಾಗಿ ಹೇಳ್ತಾರೆ, ನೀವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ನನ್ನ ಪರಲೋಕದ ತಂದೆಯೂ ಸಹ ಹಾಗೆ ನಿಮಗೆ ಮಾಡ್ತಾರೆ ಎಂಬುದಾಗಿ.
I want to tell you, dear friends, one of the greatest sins, one of the greatest sins found among Christians throughout the world today is the sin of an unforgiving spirit, an unforgiving attitude.
ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಒಂದು ವಿಷಯ ಹೇಳ ಬಯಸ್ತೇನೆ. ಇಡೀ ಲೋಕದಲ್ಲಿನ ಕ್ರೈಸ್ತತ್ವದಲ್ಲಿ ಕಂಡು ಬರುವಂತ ಅತಿ ದೊಡ್ಡ ಪಾಪ ಯಾವುದಪ್ಪ ಅಂದ್ರೆ ಕ್ಷಮಿಸದೆ ಇರುವಂತ ಆತ್ಮ, ಅಂದರೆ ಕ್ಷಮಾಪಣೆ ಕೊಡುವಂತ ಮನೋಭಾವವನ್ನ ಹೊಂದದೆ ಇರುವಂತ ಆತ್ಮ.
And if you have that towards another person, that's the one place in the Bible where Jesus said your own sin will not be forgiven. And even if it was forgiven, God will remove that forgiveness and unforgive you.
ನೀವು ಮತ್ತೊಬ್ಬರ ಕಡೆಗೆ ಕ್ಷಮಿಸದೆ ಇರುವಂತ ಆತ್ಮವನ್ನ ಹೊಂದಿಕೊಂಡಿದ್ರಿ ಅಂತ ಅಂದ್ರೆ, ಸತ್ಯವೇದದಲ್ಲಿ ಒಂದು ಕಡೆ ಈ ರೀತಿಯಾಗಿ ಯೇಸು ಹೇಳ್ತಾರೆ, ನೀವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ನಾನು ಕೂಡ ನಿಮ್ಮ ಪಾಪಗಳನ್ನ ಕ್ಷಮಿಸೋದಿಲ್ಲ, ಹಿಂದೆ ನಾನು ನಿಮಗೆ ಕ್ಷಮಾಪಣೆಯನ್ನ ಕೊಟ್ಟಿದ್ರು ಕೂಡ ಅದನ್ನ ವಾಪಸ್ ತಗೊಳ್ತೀನಿ ಎಂಬುದಾಗಿ ಯೇಸು ಹೇಳ್ತಾರೆ.
Have you ever heard of forgiveness? Yes, you have.
ನೀವು ಕ್ಷಮಾಪಣೆಯ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ? ಹೌದು, ಖಂಡಿತವಾಗಿಯೂ ಕೇಳಿರ್ತೀರಿ.
Have you heard of unforgiveness, where God unforgives what he had already forgiven? That's the meaning of that story in Matthew chapter 18.
ಆದರೆ ಕ್ಷಮಿಸದೇ ಇರುವಂತದ್ದರ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ದೇವರು ಒಂದು ಬಾರಿ ಕ್ಷಮಿಸಿದ್ರು ಅಂದ್ರೂ ಕೂಡ ನೀವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ಆ ಕ್ಷಮಾಪಣೆಯನ್ನ ರದ್ದು ಮಾಡ್ತಾರೆ. ಅದು ಮತ್ತಾಯ 18ರಲ್ಲಿನ ಅರ್ಥವಾಗಿದೆ.
The king forgave the servant and later on withdrew that forgiveness.
ರಾಜನು ಸೇವಕನಿಗೆ ಕ್ಷಮಿಸಿರುತ್ತಾರೆ, ನಂತರ ಅದೇ ರಾಜನು ಆ ಸೇವಕನಿಂದ ಕ್ಷಮಾಪಣೆಯನ್ನ ವಾಪಸ್ ತಗೊಳ್ಳುತ್ತಾರೆ.
And that Jesus said, my heavenly father will do the same to you. See, not to forgive another person is such a serious crime in God's eyes that out of all these six requests in the prayer, you know the six requests, hallowed be thy name, thy kingdom come, thy will be done, give us this day our daily bread, forgive us our sins, deliver us from evil. These are the six requests in this prayer.
Nanna parlokada tandeyu saha adanne nimagu saha maduttane endu Yesu helidaru. ನೋಡ್ರಿ, ದೇವರ ದೃಷ್ಟಿಯಲ್ಲಿ ನೀವು ಮತ್ತೊಬ್ಬರನ್ನ ಕ್ಷಮಿಸದೇ ಇರುವಂತದ್ದು ಗಂಭೀರವಾದ ಅಪರಾಧವಾಗಿದೆ. ಈ ಪ್ರಾರ್ಥನೆಯಲ್ಲಿ ಆರು ಕೋರಿಕೆಗಳು ಅಡಕವಾಗಿವೆ. ಅವು ಯಾವವು ಅಂದರೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರಲಿ, ನಮಗೆ ಅನುದಿನದ ಆಹಾರವನ್ನ ದಯಪಾಲಿಸು, ನಮ್ಮ ತಪ್ಪುಗಳನ್ನ ಕ್ಷಮಿಸು ಮತ್ತು ನಮ್ಮನ್ನ ಕೇಡಿನಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ.
Out of the six requests, Jesus picked out one and emphasized that at the end of the prayer. You know which one that was? This one of forgiving others.
ಈ ಆರು ಕೋರಿಕೆಗಳಲ್ಲಿ ಯೇಸು ಒಂದನ್ನ ತೆಗೆದುಕೊಂಡು ಅದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟರು ಪ್ರಾರ್ಥನೆಯ ಕೊನೆಯಲ್ಲಿ. ಅದು ಯಾವ್ದು ಗೊತ್ತಾ? ಮತ್ತೊಬ್ಬರನ್ನ ಕ್ಷಮಿಸುವಂತದ್ದು.
He repeated like this in verse 14, Matthew 6:14. If you forgive men their transgressions, your heavenly Father will forgive you.
ಮತ್ತಾಯ 6:14 ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ನೀವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿದರೆ ನನ್ನ ಪರಲೋಕದ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ.
ಬಟ್ ಇಫ್ ಯು ಡೋಂಟ್ ಫರ್ಗಿವ್ ಮೆನ್ ದೆನ್ ಯುವರ್ ಫಾದರ್ ವಿಲ್ ನಾಟ್ ಫರ್ಗಿವ್ ಯುವರ್ ಟ್ರಾನ್ಸ್ಗ್ರೆಷನ್ಸ್.
ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಮ್ಮ ಪರಲೋಕದ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಯೇಸು ಅಲ್ಲಿ ಹೇಳಿದ್ದಾರೆ.
ಥಿಂಕ್ ಆಫ್ ದಟ್ ಫಾರ್ ಅ ಮೊಮೆಂಟ್. If there is somebody on earth whom you have not forgiven, your heavenly father will not forgive you. Impossible.
ಒಂದು ಕ್ಷಣ ಇದರ ಬಗ್ಗೆ ಯೋಚಿಸ್ರಿ. ಈ ಲೋಕದಲ್ಲಿ ಒಬ್ಬರೇ ಒಬ್ಬರನ್ನ ನೀವು ಕ್ಷಮಿಸದೆ ಹೋದ್ರೆ ನಮ್ಮ ಪರಲೋಕದ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸೋದಿಲ್ಲ. ಅದು ಅಸಾಧ್ಯವಾಗಿದೆ.
You will not go to heaven. That's impossible. You cannot go to heaven if you have not forgiven everybody on this earth. Please remember that.
ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬರನ್ನ ನೀವು ಕ್ಷಮಿಸದೆ ಹೋದ್ರೆ ನೀವು ಪರಲೋಕಕ್ಕೆ ಪ್ರವೇಶವನ್ನ ಹೊಂದೋದಿಲ್ಲ. ದಯವಿಟ್ಟು ಅದನ್ನ ನೆನಪಿಡಿ.
There is no entry into God's kingdom without forgiveness of sins through the death of Jesus Christ. But that forgiveness will not be given to you if there is one human being you have not forgiven.
ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಿಮ್ಮ ಪಾಪಗಳು ತೊಳೆಯಲ್ಪಡಲಿಲ್ಲ ಅಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಪ್ರವೇಶವನ್ನು ಹೊಂದಲು ಅಸಾಧ್ಯವಾಗಿದೆ. ಆದರೆ ಆ ಕ್ಷಮಾಪಣೆಯು ನೀವು ಮತ್ತೊಬ್ಬರನ್ನ ಕ್ಷಮಿಸದೆ ಹೊರತು ಕೊಡೋದಿಲ್ಲ.
So, let's ask the Lord to forgive us. And as we do it, let's forgive every single person who's ever wronged us in our whole life. Release them.
ನಿಮಗೆ ಈ ಲೋಕದಲ್ಲಿ ಯಾರೇ ಏನೇ ಹಾನಿ ಮಾಡಿದ್ರು ಕೂಡ ಅಥವಾ ನೋವನ್ನ ಮಾಡಿದ್ರು ಕೂಡ ಅವರನ್ನ ನಿಮ್ಮ ಹೃದಯದೊಳಗಿಂದ ಬಿಡುಗಡೆಯನ್ನ ಮಾಡ್ರಿ ಮತ್ತು ಅವರಿಗೆ ಕ್ಷಮಾಪಣೆಯನ್ನ ಕೊಡ್ರಿ. ನಂತರ ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳ್ರಿ.
Say, Lord, just never mind that you can't forget the evil. God doesn't ask you to forget what people have done. He only asks you to forgive them. That's with a simple word. Say to the Lord, Lord, I forgive that person and that person and that person. I'm not going to hold it anymore against them, whatever they have done.
ಮತ್ತೊಬ್ಬರು ನಿಮಗೆ ಏನಾದರೂ ಮಾಡಿದ್ರು ಅಂದ್ರೆ ಅವುಗಳನ್ನ ಮರೆದೇ ಇರಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯೇಸು ಹೇಳಿದ್ದೇನಪ್ಪ ಅಂದ್ರೆ ಅವರನ್ನ ಕ್ಷಮಿಸ್ರಿ ಎಂಬುದಾಗಿ. ಹಾಗಾಗಿ ನೀವು ಹೇಳ್ರಿ, ದೇವರೇ, ನಾನು ಯಾರು ನನಗೆ ಹಾನಿಯನ್ನ ಮಾಡಿದ್ದಾರಲ್ಲ ಅಥವಾ ನೋವನ್ನ ಮಾಡಿದ್ದಾರಲ್ಲ ಆ ವ್ಯಕ್ತಿಯನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ. ಅವರ ವಿರುದ್ಧವಾಗಿ ನಾನೇನನ್ನು ಹಿಡ್ಕೊಳ್ಳೋದಿಲ್ಲ ಎಂಬುದಾಗಿ ಹೇಳ್ರಿ.
ದೆನ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಪ್ರೇಯರ್, ಲಾರ್ಡ್ ಡೋಂಟ್ ಲೀಡ್ ಅಸ್ ಇನ್ ಟು ಟೆಂಪ್ಟೇಷನ್ ಬಟ್ ಡೆಲಿವರ್ ಅಸ್ ಫ್ರಮ್ ಈವಿಲ್. ಲಾರ್ಡ್ ಹೆಲ್ಪ್ ಮೀ ಟು ರನ್ ಅವೇ ಫ್ರಮ್ ಟೆಂಪ್ಟೇಷನ್, ಗಿವ್ ಮೀ ಸ್ಟ್ರೆಂಗ್ತ್, ಡೋಂಟ್ ಟ್ರೈ ಟು ಆಕ್ಟ್ ಲೈಕ್ ಅ ಬ್ರೇವ್ ಪರ್ಸನ್.
ನಂತರ ನಾವು ಮುಂದಿನ ಪ್ರಾರ್ಥನೆಗೆ ಹೋಗಬೇಕು. ಅದ್ಯಾವುದಪ್ಪ ಅಂದ್ರೆ, ದೇವರೇ, ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ. ಅದರ ಅರ್ಥ, ಶೋಧನೆಯಿಂದ ನಾನು ಓಡಿ ಹೋಗುವಂತೆ ನನಗೆ ಸಹಾಯ ಮಾಡು, ನನಗೆ ಬಲ ಕೊಡು ಎಂಬುದಾಗಿ. ಯಾವತ್ತೂ ಕೂಡ ಚಾಣಾಕ್ಷ ಮನುಷ್ಯನಂತೆ ನಟಿಸಬೇಡ್ರಿ.
The Bible says, flee from idolatry, flee from youthful lusts. Don't put yourself in the place where you can be tempted unnecessarily.
ವಿಗ್ರಹ ಆರಾಧನೆಗಳಿಂದ ದೂರವಿರ್ರಿ, ಯೌವನದ ಇಚ್ಛೆಗಳಿಂದ ದೂರವಿರ್ರಿ ಎಂಬುದಾಗಿ ಸತ್ಯವೇದವು ನಮಗೆ ಪ್ರೋತ್ಸಾಹ ಮಾಡುತ್ತದೆ. ನಿಮ್ಮನ್ನ ಯಾವುದು ಶೋಧನೆಗೆ ಹೆಚ್ಚು ನಡೆಸುತ್ತಲ್ಲ ಅದರಿಂದ ಆದಷ್ಟು ದೂರವಿರಿ.
ನೋ, ರನ್ ಅವೇ ಫ್ರಮ್ ಇಟ್. ಲಾರ್ಡ್, ಪ್ಲೀಸ್ ಹೆಲ್ಪ್ ಮೀ, ಡೋಂಟ್ ಲೀಡ್ ಮೀ ಇನ್ ಟು ಸಿಚುವೇಷನ್ಸ್ ವೇರ್ ಐ ಫೇಸ್ ಥಿಂಗ್ಸ್ ವಿಚ್ ಆರ್ ಟೂ ಮಚ್ ಫಾರ್ ಮೀ ಟು ಹ್ಯಾಂಡಲ್.
ಅಂತಹ ಶೋಧನೆಗಳಿಂದ ಓಡಿ ಹೋಗ್ರಿ. ನೀವು ಕರ್ತನಲ್ಲಿ ಕೇಳ್ಕೊಳ್ರಿ, ದೇವರೇ, ನನಗೆ ಸಹಾಯ ಮಾಡು, ನನಗೆ ನಿರ್ವಹಿಸಲು ಕಷ್ಟವಾಗುವಂತಹ ಸನ್ನಿವೇಶಗಳಿಗೆ ನನ್ನನ್ನು ನಡೆಸಬೇಡ, ಅಂತಹ ಶೋಧನೆಯಿಂದ ನನ್ನನ್ನು ತಪ್ಪಿಸು, ಕಾಪಾಡು ಎಂಬುದಾಗಿ ಕೇಳ್ಕೊಳ್ರಿ.
ಬಟ್ ಡೆಲಿವರ್ ಮೀ ಫ್ರಮ್ ಆಲ್ ಈವಿಲ್, ಫ್ರಮ್ ಎವ್ರಿ ಟೈಪ್ ಆಫ್ ಈವಿಲ್. ಲಾರ್ಡ್ ಡೆಲಿವರ್ ಮೀ, ಸ್ಪೆಷಲಿ ದಿ ಈವಿಲ್ ಆಫ್ ಸಿನ್, ದಿ ಕರಪ್ಷನ್ ದಟ್ ಇಸ್ ಇನ್ ಮೈ ಓನ್ ನೇಚರ್. ಪ್ಲೀಸ್ ಡೆಲಿವರ್ ಮೀ ಫ್ರಮ್ ಇಟ್.
ಕೇಳಿಕೊಳ್ರಿ ಯಾವತ್ತೂ ಈ ರೀತಿಯಾಗಿ, ದೇವರೇ, ನನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು, ವಿಶೇಷವಾಗಿ ಪಾಪಕ್ಕೆ ನಡೆಸುವಂತ ಕೇಡಿನಿಂದ ತಪ್ಪಿಸಿ ಕಾಪಾಡು, ಮತ್ತು ನನ್ನಲ್ಲಿರುವಂತಹ ಭ್ರಷ್ಟ ಸ್ವಭಾವದಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ ಕೇಳ್ಕೊಳ್ರಿ.
ಅಂಡ್ ಲಾರ್ಡ್, ಆಲ್ ದೀಸ್ ಥಿಂಗ್ಸ್ ದಟ್ ಐ ಆಸ್ಕ್ ಆರ್ ಫಾರ್ ಯೋರ್ ಗ್ಲೋರಿ ಅಂಡ್ ಫಾರ್ ದಿ ಆನರ್ ಆಫ್ ಯೋರ್ ನೇಮ್, ಫಾರ್ ಯೋರ್ಸ್ ಇಸ್ ದ ಕಿಂಗ್ಡಮ್, ದ ಪವರ್ ಅಂಡ್ ದ ಗ್ಲೋರಿ. ಹಿ ಕನ್ಕ್ಲೂಡ್ಸ್ ವಿತ್ ದಟ್ ಅಂಡ್ ಸೇಸ್ ಇಟ್ ಶಾಲ್ ಬಿ ಸೋ.
ನೀವು ಈ ರೀತಿಯಾಗಿ ಹೇಳಬೇಕು ದೇವರಿಗೆ, ದೇವರೇ, ನಾನು ಏನೇನು ಕೇಳಿಕೊಂಡಲ್ಲ ಪ್ರಾರ್ಥನೆಯಲ್ಲಿ ಅವು ಏನಕ್ಕಾಗಿ ಅಂದ್ರೆ ನಿನ್ನ ಘನ ಮಾನ ಮಹಿಮೆಗಾಗಿ, ಮತ್ತು ನಿನ್ನ ರಾಜ್ಯಕ್ಕಾಗಿ, ಮತ್ತು ನಿನ್ನ ಚಿತ್ತಕ್ಕಾಗಿ, ಹಾಗೂ ನಿನ್ನ ನಾಮಕ್ಕಾಗಿ ಕೇಳಿಕೊಂಡಿದ್ದೇನೆ ಎಂಬುದನ್ನ ಹೇಳಿ ಪ್ರಾರ್ಥನೆಯನ್ನ ಮುಗಿಸಬೇಕು.
But let's look at that last request for a moment. Deliver us from evil. Again, not just me.
ಪ್ರಾರ್ಥನೆಯ ಕೊನೆಯ ಕೋರಿಕೆಯನ್ನ ಒಂದು ಕ್ಷಣ ಯೋಚಿಸ್ರಿ. ನಮ್ಮನ್ನ ಕೇಡಿನಿಂದ ತಪ್ಪಿಸು ಎಂಬುದಾಗಿ ಅಲ್ಲಿ ಇದೆ, ಕೇವಲ ನನ್ನನ್ನು ಎಂಬುದಾಗಿ ಅಲ್ಲಿಲ್ಲ.
ಇಟ್ಸ್ ಮೀ ಪ್ಲಸ್ ಮೈ ಫೆಲೋ ಬಿಲೀವರ್ಸ್. ಡೆಲಿವರ್ ಅಸ್ ಫ್ರಮ್ ಈವಿಲ್ ಫಾರ್ ದ ಸೇಕ್ ಆಫ್ ಯೋರ್ ಕಿಂಗ್ಡಮ್, ಫಾರ್ ದ ಸೇಕ್ ಆಫ್ ಯೋರ್ ಗ್ಲೋರಿ.
ನಿನ್ನ ರಾಜ್ಯದ ನಿಮಿತ್ತ ಹಾಗೂ ನಿನ್ನ ಮಹಿಮೆಯ ನಿಮಿತ್ತ ನನ್ನನ್ನ ಮತ್ತು ನನ್ನ ಸಹ ವಿಶ್ವಾಸಿಗಳನ್ನ ಕೇಡಿನಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸಬೇಕು.
ಲಾರ್ಡ್, ಯೋರ್ ನೇಮ್ ಇಸ್ ಸೋ ಡಿಸಾನರ್ಡ್ ವೆನ್ ಕ್ರಿಶ್ಚಿಯನ್ಸ್ ಹೂ ಟೇಕ್ ಯೋರ್ ನೇಮ್ ಡು ಈವಿಲ್.
ಕರ್ತನೆ, ನಿನ್ನ ನಾಮವನ್ನ ಕ್ರೈಸ್ತರು ಕೆಟ್ಟ ವಿಷಯಗಳಿಗೆ ತೆಗೆದುಕೊಂಡಾಗ ನಿನ್ನ ನಾಮವು ಅಗೌರವಿಸಲ್ಪಟ್ಟಿದೆ ಎಂಬುದಾಗಿ ಹೇಳಬೇಕು.
ಸೊ ಡೆಲಿವರ್ ಅಸ್ ಲಾರ್ಡ್ ಫ್ರಮ್ ಈವಿಲ್, ಫ್ರಮ್ ಎವ್ರಿಥಿಂಗ್ ದಟ್ ಡಿಸಾನರ್ಸ್ ಯುವರ್ ನೇಮ್. ಡೆಲಿವರ್ ಅಸ್.
ದೇವರೇ, ನಿನ್ನನ್ನ ಅಗೌರವಿಸುವಂತ ಎಲ್ಲಾ ಕೇಡಿನಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳಬೇಕು.
ಸೀ, ಹಿಯರ್ ಇಸ್ ಅನ್ ಅಕ್ನಾಲೆಜ್ಮೆಂಟ್ ದಟ್ ಐ ಕ್ಯಾನಾಟ್ ಡೆಲಿವರ್ ಮೈ ಸೆಲ್ಫ್. ಜಸ್ಟ್ ಲೈಕ್ ಐ ಕ್ಯಾನಾಟ್ ಅರ್ನ್ ಫರ್ಗಿವ್ನೆಸ್, ಗಾಡ್ ಹ್ಯಾಸ್ ಟು ಫರ್ಗಿವ್ ಮೀ.
ಅದು ಯಾವ ರೀತಿಯಾಗಿ ಹೇಳದಂಗಂದ್ರೆ ನನಗೆ ನಾನೇ ಕೇಡಿನಿಂದ ಹೊರಬರಲು ಆಗೋದಿಲ್ಲ. ಅದು ಯಾವ ತರ ಅಪ್ಪ ಅಂದ್ರೆ ನನಗೆ ನಾನೇ ಹೇಗೆ ಕ್ಷಮಾಪಣೆಯನ್ನ ಗಳಿಸಿಕೊಳ್ಳಿಕ್ ಆಗೋದಿಲ್ಲಲ್ಲ, ದೇವರೇ ನನಗೆ ಕ್ಷಮಾಪಣೆಯನ್ನ ಕೊಟ್ಟು ನನಗೆ ಕ್ಷಮಿಸಬೇಕಲ್ಲ, ಆ ರೀತಿಯಾಗಿ ಅದು ಹೇಳಿದ ಹಾಗೆ.
ಐ ಕ್ಯಾನಾಟ್ ಡೆಲಿವರ್ ಮೈ ಸೆಲ್ಫ್ ಬೈ ಸೆಲ್ಫ್ ಕಂಟ್ರೋಲ್ ಆರ್ ಬೈ ಡಿಟರ್ಮಿನೇಷನ್ ಆರ್ ಎನಿ ಸಚ್ ಥಿಂಗ್.
ನಾನು ನನ್ನ ಸ್ವನಿಯಂತ್ರಣದಿಂದ ಮತ್ತು ಸ್ವಂತವಾಗಿ ತೆಗೆದುಕೊಂಡಂತ ನಿರ್ಧಾರದಿಂದ ನನಗೆ ನಾನು ಬಿಡುಗಡೆಯನ್ನ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ.
ಐ ಎಮ್ ಆಸ್ಕಿಂಗ್ ಗಾಡ್, ಹೂ ಇಸ್ ದಿ ಓನ್ಲಿ ಒನ್ ಹೂ ಇಸ್ ಗಾಟ್ ಪವರ್ ಟು ಡೆಲಿವರ್ ಮೀ. ಲಾರ್ಡ್, ಡೆಲಿವರ್ ಅಸ್ ಫ್ರಮ್ ಈವಿಲ್.
ಬಿಡಿಸಲು ಶಕ್ತನಾದಂತ ದೇವರೊಬ್ಬನನ್ನೇ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅದು ಯಾವ ರೀತಿಯಾಗಿ ಅಂದ್ರೆ, ದೇವರೇ, ಕೇಡಿನಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು ಎಂಬುದಾಗಿ.
ವಿ ಅಕ್ನಾಲೆಜ್ ದಟ್ ಯು ಆರ್ ದಿ ಓನ್ಲಿ ಒನ್ ಹೂ ಇಸ್ ಗಾಟ್ ದ ಸ್ಟ್ರೆಂಗ್ತ್ ಟು ಡೆಲಿವರ್ ಅಸ್.
ನಾವು ಈ ರೀತಿಯಾಗಿ ಅರಿಕೆ ಮಾಡ್ತೇವೆ, ದೇವರೇ, ನೀನೊಬ್ಬನೇ ಶಕ್ತನು ನಮ್ಮನ್ನ ಕೇಡಿನಿಂದ ತಪ್ಪಿಸಿ ಕಾಪಾಡಲು ಎಂಬುದಾಗಿ.
The devil is too strong. The lusts in our flesh are so strong. The lust of my eyes is so strong. My tongue is uncontrollable, Lord. This anger is too powerful. But deliver us from anger.
ನಾವು ಈ ರೀತಿಯಾಗಿ ಅರಿಕೆ ಮಾಡಬೇಕು. ಸೈತಾನನು ಬಲವುಳ್ಳವನಾಗಿದ್ದಾನೆ. ಶರೀರದ ಇಚ್ಛೆಗಳು ಬಲವಾಗಿವೆ. ನನ್ನ ಕಣ್ಣಿನ ಇಚ್ಛೆಗಳು ಬಲವಾಗಿವೆ. ನನ್ನ ನಾಲಿಗೆಯು ನಿಯಂತ್ರಣದಲ್ಲಿ ಇಲ್ಲ. ಕೋಪವು ಬಲವಾಗಿದೆ. ಹಾಗಾಗಿ ದೇವರೇ, ನಮ್ಮನ್ನು ಕೋಪದಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸಬೇಕು.
Deliver us from the lusting with our eyes. Deliver us from bitterness and wrong attitudes and from telling lies in our place of work.
ದೇವರೇ, ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಸುಳ್ಳು ಹೇಳುವಂತದ್ದರಿಂದ ಹಾಗೂ ನನ್ನ ಕಣ್ಣಿನ ಮೋಹಿಸುವಿಕೆಯಿಂದ, ತಪ್ಪಾದ ಮನೋಭಾವದಿಂದ ಮತ್ತು ಹಗೆತನ ದ್ವೇಷದಿಂದ ನನ್ನನ್ನು ಬಿಡುಗಡೆ ಮಾಡು, ತಪ್ಪಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸಬೇಕು.
Lord, the pressure is so great sometimes, but deliver us. Your power is able to do it.
ದೇವರೇ, ಕೆಲವೊಮ್ಮೆ ಒತ್ತಡಗಳು ನನಗೆ ಅತಿಯಾಗಿರುತ್ತವೆ. ಆದರೆ ನೀನು ಬಲವುಳ್ಳಂತವನು, ನನ್ನನ್ನ ಅದರಿಂದ ತಪ್ಪಿಸಿ ಕಾಪಾಡು, ಬಿಡಿಸು ಎಂಬುದಾಗಿ ಕೇಳಿಕೊಳ್ಳಬೇಕು.
And then the prayer concludes as it began with God.
ಹೇಗೆ ನಾವು ಪ್ರಾರಂಭದ ಪ್ರಾರ್ಥನೆಯಲ್ಲಿ ದೇವರನ್ನ ಇಟ್ಟು ಪ್ರಾರ್ಥಿಸಿದ್ದೇವಲ್ಲ, ಅದೇ ರೀತಿಯಾಗಿ ದೇವರನ್ನ ಇಟ್ಟು ಪ್ರಾರ್ಥನೆಯನ್ನ ಮುಗಿಸಬೇಕು.
The Bible says God is the first and he's the last. In this prayer too, Jesus taught us to pray. When you finish, acknowledge that the kingdom is God's. The glory, the power is God's. Thine is the kingdom, the power and the glory.
ದೇವರೇ ಆದಿಯು ಅಂತ್ಯವು ಆಗಿದ್ದಾನೆ. ಈ ಪ್ರಾರ್ಥನೆಯಲ್ಲಿ ಯೇಸು ಕಲಿಸಿದ್ದು ಅದೇನೆ. ದೇವರೇ, ರಾಜ್ಯವು ನಿನ್ನದೇ, ಬಲವು ನಿನ್ನದೇ, ಘನ ಮಾನ ಮಹಿಮೆಯು ಎಲ್ಲವೂ ನಿನಗೆ ಸಲ್ಲಬೇಕು ಎಂಬುದಾಗಿ ಪ್ರಾರ್ಥನೆಯ ಕೊನೆಯಲ್ಲಿ ದೇವರಿಗೆ ಈ ರೀತಿಯಾಗಿ ಅರಿಕೆ ಮಾಡಬೇಕು.
It's the prayer of a humble man who acknowledges that God is everything and he is nothing.
ನಾನು ಏನು ಅಲ್ಲ, ದೇವರೇ ಎಲ್ಲವೂ ಆಗಿದ್ದಾನೆ ಎಂದು ಯಾರು ಅರಿಕೆ ಮಾಡ್ತಾರಲ್ಲ, ಅದು ದೀನತೆಯುಳ್ಳಂತ ಮನುಷ್ಯನ ಗುಣಲಕ್ಷಣವಾಗಿದೆ ಮತ್ತು ಆತನ ಪ್ರಾರ್ಥನೆಯಾಗಿದೆ.
Oh God, yours is the kingdom. Yours is all the power that can make us live as we should be living. And yours is all the glory.
ದೇವರೇ, ರಾಜ್ಯವು ನಿನ್ನದೇ, ಎಲ್ಲಾ ಬಲವು ನಿನ್ನದೇ. ನಾವು ಯಾವ ರೀತಿಯಾಗಿ ಜೀವಿಸಬೇಕೋ ಆ ರೀತಿಯಾಗಿ ಜೀವಿಸುವಂತೆ ಸಹಾಯ ಮಾಡುವಾತನು ನೀನೇ. ಮಹಿಮೆಯು ನಿನ್ನದೇ ಎಂಬುದಾಗಿ ಅರಿಕೆ ಮಾಡಬೇಕು.
In other words, when you have done these things and answered our prayer, we won't take any credit for it to ourselves.
ಮತ್ತೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ, ಇವುಗಳನ್ನ ನೀವು ಅರಿಕೆ ಮಾಡಿದ ನಂತರ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ದೊರಕಿಸಿಕೊಂಡ ನಂತರ ಅದಕ್ಕಾಗಿ ನೀವು ಹೆಸರನ್ನ ತಗೋಬಾರದು.
We won't pretend that we did it. It was your work and we give you all the glory.
ನೀವು ಈ ರೀತಿಯಾಗಿ ನಟಿಸಬಾರದು, ಎಲ್ಲ ನನ್ನಿಂದ ಆಯಿತು ಎಂಬುದಾಗಿ. ಈ ಎಲ್ಲಾ ಕಾರ್ಯಗಳು ನಿನ್ನಿಂದಲೇ ಆಗಿದ್ದು ದೇವರೇ, ಎಲ್ಲಾ ಮಹಿಮೆಯು ನಿನಗೆ ಸಲ್ಲಬೇಕು ಎಂಬುದಾಗಿ ದೇವರಲ್ಲಿ ಅರಿಕೆ ಮಾಡಬೇಕು.
It's yours. And then that last word, Amen.
ನಂತರ ಕೊನೆಯಲ್ಲಿ ಆಮೇನ್ ಎಂಬ ಪದವನ್ನ ಸೇರಿಸಬೇಕು.
That's a Hebrew word which means it shall be so.
ಆಮೇನ್ ಎಂಬ ಪದವು ಹಿಬ್ರಿಯ ಪದವಾಗಿದೆ. ಅದರ ಅರ್ಥ ಹಾಗೆಯೇ ಆಗಲಿ ಎಂಬುದಾಗಿ.
It's an expression of faith.
ಅದು ನಂಬಿಕೆಯಿಂದ ಹೇಳುವಂತ ಹೇಳಿಕೆಯಾಗಿದೆ.
Just like the prayer began with a help to faith by praying our Father who loves us, who art in heaven, almighty sovereign king, ruler of the universe. It concludes also with an expression of faith.
Namma tandeyu paralokadalli iddane, aatanu nammanna preethisuvaatanagiddane, aatanu sarvashaktanu, idi srushtiyanna aaluvaatanu endu hege naavu prarambhada prarthaneyalli arike maadidevalla, adrinda naavu devaralli nambike idalikke sahaya aaytala, adarante prarthaneya koneyalli nambikeya arikeyanna maadabeku.
Amen means, Lord, everything that I have prayed, I believe it will be so.
Andare amen embudagi devaralli helabeku. Adararta devare, nanu prarthaneyalli yenenalla kelkonnala adella hage aguttade endu nanu nambuttene endu heluvantaddu.
It is going to take place exactly like I have asked for.
Nanu yenenalla kelkonnala adu devara chittada merege nerveertave endu nambuvantaddu.
I believe that your name is going to be honored and your kingdom will come. Your will be done on earth as it is in heaven, and you're going to provide us our need, you're going to forgive us our debts, You're going to deliver us from all evil and your name will be glorified.
Devare, nanu nambutene, ninna naamavu gauravisalpaduttade, ninna rajyavu baruttade, paralokadalli nereveredha prakara bhulokadalliyu saha ninna chittavu nereveruttade, namma agatyategalannu neenu odagisutti, namma saalavanna neenu kshamisutti, ella kedininda nammanna tappisi kaapadutti, ಮತ್ತು ಇದರಿಂದ ನಿನ್ನ ನಾಮವು ಮಹಿಮೆ ಹೊಂದುವುದು ಎಂಬುದಾಗಿ ಹೇಳಬೇಕು.
ಸೊ ವೆನ್ ವಿ ಕನ್ಕ್ಲೂಡ್ ಎನಿ ಪ್ರೇಯರ್ ವಿತ್ ದ ವರ್ಡ್ ಆಮೆನ್, ಇಟ್ ಮೀನ್ಸ್ ಮೋರ್ ದೆನ್ ಜಸ್ಟ್ ಅ ಲಿಟಲ್ ಸಿಗ್ನಲ್ ಟು ಎವ್ರಿಬಡಿ ದಟ್ ದ ಪ್ರೇಯರ್ ಇಸ್ ಓವರ್. ಇಟ್ಸ್ ಅ ವೆರಿ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್.
ನಾವು ಯಾವುದೇ ಪ್ರಾರ್ಥನೆಯನ್ನ ಮಾಡಿ ಮುಗಿಸುವಾಗ ಆಮೆನ್ ಎಂಬುದಾಗಿ ಹೇಳಬೇಕು. ಆಮೆನ್ ಎಂಬುದರ ಅರ್ಥ ಎಲ್ರಿಗೂ ತೋರಿಸುವಂತದ್ದಲ್ಲ ನಮ್ಮ ಪ್ರಾರ್ಥನೆ ಮುಗಿತು ಎಂಬುದಾಗಿ. ಆಮೆನ್ ಎಂಬುವಂತದ್ದು ಅರ್ಥಪೂರ್ಣವಾದಂತಹ ಪದವಾಗಿದೆ.
We're saying thereby, I believe it shall be so. Exactly like this brother prayed, I'm saying amen. It shall be so. It's an expression of faith.
ಆಮೆನ್ ಅಂದ್ರೆ ನಾನು ನಂಬುತ್ತೇನೆ, ನಾನು ಹೇಳಿದಂತ ವಿಷಯಗಳು ನೆರವೇರುತ್ತವೆ ಎಂಬುದಾಗಿ. ಅದೇ ರೀತಿ ಮತ್ತೊಬ್ಬರು ಕೂಡ ಆ ಸಹೋದರನ ಪ್ರಾರ್ಥನೆಗೆ ಕೈಜೋಡಿಸಬೇಕು, ಆ ಸಹೋದರನು ಹೇಳಿದಂತೆ ಆಗಲಿ, ನಾನು ನಂಬುತ್ತೇನೆ, ಹಾಗೆ ಆಗುತ್ತದೆ, ಆಮೆನ್ ಎಂಬುದಾಗಿ ಹೇಳಬೇಕು. ಅದು ನಂಬಿಕೆಯ ಹೇಳಿಕೆಯಾಗಿದೆ.
Now we don't have to repeat this prayer every time we pray.
ನಾವು ಪ್ರತಿ ಬಾರಿ ಪ್ರಾರ್ಥನೆ ಮಾಡುವಾಗ ಅದೇ ಪ್ರಾರ್ಥನೆಯನ್ನ ಪುನರುಚ್ಚರಿಸಬಾರದು, ಅದರ ಅಗತ್ಯತೆ ಇಲ್ಲ.
But Jesus said pray in this way, verse 9, which means all our prayers should begin with being centered in God, should be an expression of faith and conclude with giving God the glory and an expression of faith that God will answer our prayer.
ಒಂಬತ್ತನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ಹೀಗೆ ನೀವು ಪ್ರಾರ್ಥನೆ ಮಾಡಿರಿ ಎಂದು. ಅಂದರೆ ಅರ್ಥ, ನಮ್ಮ ಎಲ್ಲಾ ಪ್ರಾರ್ಥನೆಗಳು ದೇವರಲ್ಲಿ ಕೇಂದ್ರೀಕೃತವಾಗಿರಬೇಕು ಮತ್ತು ನಂಬಿಕೆಯಿಂದ ಕೂಡಿರಬೇಕು, ಹಾಗೂ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ದಯಪಾಲಿಸುತ್ತಾರೆ ಎಂದು ಹೇಳಿ ಪ್ರಾರ್ಥನೆಯನ್ನ ಮುಗಿಸಬೇಕು.
May all our prayers be like this in future.
ಭವಿಷ್ಯದಲ್ಲಿ ನಮ್ಮ ಎಲ್ಲಾ ಪ್ರಾರ್ಥನೆಗಳು ಈ ರೀತಿಯಾಗಿ ಕೂಡಿರಲಿ. ಆಮೆನ್.